ಆತ್ಮೀಯರೇ ನಮಸ್ಕಾರ, ನಾನು ಸಂಧ್ಯಾ ಪೈ. ಒಬ್ಬ ಯುವಕನಿಗೆ ಬದುಕಿಗೆ ಅರ್ಥ ಇದೆಯಾ ಅನ್ನುವ ಸಂದೇಹ ಬಂತು. ಹಿರಿಯರನ್ನು, ತಿಳಿದವರನ್ನು ಅಥವಾ ಹಾಗೆ ಗೊತ್ತಿದೆ ಎಂದು ನಂಬಿದವರನ್ನು ಪ್ರಶ್ನಿಸಿದ, ಸಮಾಧಾನ ಸಿಗಲಿಲ್ಲ. ಆದರೂ ಪ್ರಶ್ನಿಸೋದನ್ನು ಬಿಡಲಿಲ್ಲ. ತನ್ನ ಹಳ್ಳಿಯಿಂದ ಪಕ್ಕದ ಹಳ್ಳಿಗೆ, ಅದರ ಮುಂದಿನ ಹಳ್ಳಿಗೆ ಹೋಗಿ ಕಂಡವರನ್ನು ಕಾಡಿದ. ಬಹಳ ದಿನಗಳ ನಂತರ ಒಬ್ಬ ಸಾಧು ಸಿಕ್ಕಿದ. ಇವನನ್ನು ಮೇಲಿಂದ ಕೆಳಗೆ ತನಕ ನೋಡಿ, ಇಲ್ಲಿಯವರೆಗೆ ನೀನು ಏನಂದುಕೊಂಡಿದೀಯಾ ಮೊದಲು ಹೇಳು ಅಂತಂದ. ಯುವಕ ವಿವರಗಳನ್ನು ಮುಂದಿಟ್ಟ. ತಾನು ಕಂಡ ಶಾಲಾ ಕಾಲೇಜಿನ ಅಧ್ಯಾಪಕರು, ಸಂತರು, ಸಾಧುಗಳು, ಮಠಾಧಿಪತಿಗಳು, ಪಂಡಿತ ವಿದ್ವಾಂಸರು ಕೊಟ್ಟ ಉತ್ತರಗಳನ್ನು ಹೇಳ್ದ. ತಪಸ್ ಮಾಡಬೇಕು, ಮದುವೆ ಆಗಬಾರ್ದು, ಅಧ್ಯಯನ ಮಾಡಬೇಕು, ಮನೆ ಮಾರು ಬಿಟ್ಟು ದೂರದ ಬೆಟ್ಟ ಗುಡ್ಡಗಳಲ್ಲಿ ಏಕಾಂಗಿಯಾಗಿ ಧ್ಯಾನ ಮಾಡಬೇಕು, ಹೀಗೆ ಬದುಕಿನ ಅರ್ಥವನ್ನು ತಿಳಿಯುವ ಸೋಪಾನಗಳು ಅಂಥೇಳಿ ಅವರು ಹೇಳಿದ್ದನ್ನೆಲ್ಲ ಇವನು ಹೇಳ್ದ. ಹೀಗೆ ನಡೆದರೆ ಮಾತ್ರ ಬದುಕು ತೆರೆದುಕೊಳ್ತದೆ, ಅರ್ಥ ತನ್ನಿಂದ ತಾನೇ ಗೊತ್ತಾಗ್ತದೆ ಎಂಬುದು ಅವರ ಮತ. ಆದರೆ ಯುವಕನಿಗೆ ಇವೆಲ್ಲ ಉತ್ತರ ಸರಿ ಅಂತ ಅನ್ನಿಸ್ಲಿಲ್ಲ. ಕಡೆಗೆ ಮಂದಿ ಇವನಿಗೆ ಹುಚ್ಚ ಅಂತ ತಲೆ ಪಟ್ಟಿ ಹಾಕಿ ಸಮಾಜದಿಂದ ದೂರಿಟ್ರು. ಸಾಧು ತಲೆ ಅಲ್ಲಾಡಿಸ್ತಾ ಎಲ್ಲ ಕೇಳ್ದ, ಸರಿ ನಿನಗೆ ಉತ್ತರ ಬೇಕಲ್ವಾ, ವಾಪಸ್ ಊರಿಗೆ ಹೋಗು, ಬೇಸಾಯ ವ್ಯಾಪಾರ ವ್ಯವಹಾರ ಮಾಡಿಕೊಂಡು ಮದುವೆಯಾಗಿ ಸುಖವಾಗಿರು, ಇದ್ಯಾವುದು ನಿನ್ನ ಹುಡುಕಾಟಕ್ಕೆ ಅಡ್ಡ ಬರಬಾರ್ದು. ಊರು ಪ್ರವೇಶಿಸುವ ಮುನ್ನ ನಿನಗೆ ಎದುರಾಗುವ ಮೂರು ಮಂದಿ ಬದುಕಿನ ಅರ್ಥವನ್ನು ತಿಳಿಸ್ತಾರೆ, ಒಳ್ಳೆಯದಾಗಲಿ ಹೋಗು ಅಂತಂದ. ಅವನು ಹೇಳಿದ ಹಾಗೆ ಯುವಕ ಊರಿಗೆ ಹೊರಟ. ಊರ ಹೊರಗೆ ಬಡಗಿಯೊಬ್ಬ ಕಂಡ. ಆಹಾ, ಬದುಕಿನ ಅರ್ಥ ಹೇಳುವನನ್ನು ಕಂಡೆ ಅಂದ್ಕೊಂಡು, ಅಯ್ಯ ಸಂತರು ಹೇಳಿದ್ದಾರೆ ನಿಮಗೆ ಬದುಕಿನ ಅರ್ಥ ಗೊತ್ತಿದೆಯಂತೆ, ಹಾಗಂದ್ರೇನು ಅಂತಂದ. ಪಾಪದ ಬಡುಕಿ ಕಕ್ಕಾ ಬಿಕ್ಕಿ, ಬದುಕೆಂದ್ರೇನು, ಅದಕ್ಕೊಂದು ಅರ್ಥ ಇದೆಯೇ? ನನಗೇನು ಗೊತ್ತಿಲ್ಲ ಸ್ವಾಮಿ, ನನಗೆ ಮರ ಸಿಗಿದು ಹಲಗೆ ಮಾಡಿ ನಾನಾ ರೀತಿಯ ವಸ್ತುಗಳನ್ನು ರೂಪಿಸೋದಷ್ಟೇ ಗೊತ್ತು, ಇದರಿಂದ ನನ್ನ ಜೀವನ ನಡೀತದೆ ಅಂತಂದ. ನಮ್ಮ ಕಥಾನಾಯಕನಿಗೆ ನಿರಾಸೆಯಾಯಿತು. ಸ್ವಲ್ಪ ಮುಂದೆ ಹೋಗ್ತಾ ಇರುವ ಹಾಗೆ ಒಬ್ಬ ಕಮ್ಮಾರ ಕಂಡ. ಕಬ್ಬಿಣದ ಹಾಳೆಗಳನ್ನು ಬೆಂಕಿಗೆ ಹಾಕಿ ಕೆಂಪಗೆ ಕಾಯಿಸಿ ಏನೋ ಮಾಡ್ತಾ ಇದ್ದ. ಆಹಾ, ಎಡ್ನವ ಸಿಕ್ಕಿದ, ಇವನಿಗೆ ಉತ್ತರ ಗೊತ್ತಿದೆ ಅಂದ್ಕೊಂಡು ಅವನ ಮುಂದೆ ತನ್ನ ಪ್ರಶ್ನೆ ಇರಿಸಿದ. ಕಮ್ಮಾರ ಇವನನ್ನು ಒಂಥರ ಸಂದೇಹದ ದೃಷ್ಟಿಯಿಂದ ನೋಡ್ತಾ, ಹುಡುಗ ನಿನ್ನಪ್ಪ ವಯಸ್ಸಾದವ, ಉತ್ತು ಬಿತ್ತು ಕಷ್ಟದಿಂದ ಸಂಸಾರ ನಡೆಸ್ತಾ ಇದ್ದಾನೆ, ನೀನೇನೋ ಭ್ರಮೆ ಹೊತ್ಕೊಂಡು ಊರೂರು ತಿರುಗ್ತಾ ಇದ್ದಿ, ನನಗೆ ಕಬ್ಬಿಣದ ಕೆಲಸ ಮಾತ್ರ ಗೊತ್ತು, ಹಲಗೆ ಬಿಸಿ ಮಾಡಿ ತಂತಿ ಮಾಡ್ತೀನಿ, ಗಾಲಿಯ ಕೀಲು ಬೀಗ ತಂತಿ ಇವುಗಳನ್ನೆಲ್ಲ ಚೆನ್ನಾಗಿ ಮಾಡ್ತೀನಿ, ನಿನ್ನ ಪ್ರಶ್ನೆಗೆ ಅರ್ಥ ಆಗೋದಿಲ್ಲ ಅಂತಂದ. ಇವನ ಕಣ್ಣಿಗೆ ಬಿದ್ದ ಮೂರನೆಯವ ಒಬ್ಬ ಪಿಟೀಲು ಮಾಡುವವ. ಬಡಗಿ ಮಾಡಿದ ಮರದ ಹಲಗೆಗಳನ್ನು ಕತ್ತರಿಸಿ ಪಿಟೀಲಿನ ಆಕಾರ ಇತ್ತು, ಕಮ್ಮಾರೆಳೆದ ತಂತಿ ಜೋಡಿಸಿ ರುಯ್ ಎನ್ನುವ ಪಿಟೀಲ್ ಮಾಡ್ತಾ ಇದ್ದ. ಮೊದಲ ಇಬ್ಬರಿಗೆ ಹಾಕಿದ ಪ್ರಶ್ನೆಯನ್ನು ಇವನ ಮುಂದಿಟ್ಟ ಹುಡುಗ. ಅವನು ಇವನ ಕಡೆ ತಿರುಗೂ ನೋಡಲಿಲ್ಲ. ಹುಡುಗನಿಗೆ ದುಃಖ ಆಯಿತು. ಛೆ, ಯಾರೋ ಒಬ್ಬ ಹೇಳ್ದ ಅಂತ ವಾಪಸ್ ಮನೆಗೆ ಬಂದೆ, ಕಡೆಗೂ ಬದುಕಿನ ಅರ್ಥ ತಿಳಿಲೇ ಇಲ್ಲ ಅಂತ ಹೇಳಿಕೊಂಡು ಆಲೋಚಿಸ್ತಾ ಇರುವ ಹಾಗೆ ಸುಮಧುರ ಗಾನವೊಂದು ಕೇಳಿ ಬಂತು. ಪಿಟೀಲು ಮಾಡುವವ ಮರದ ನೆರಳಲ್ಲಿ ಕುಳಿತು ಪಿಟೀಲು ನಡೆಸ್ತಾ ಇದ್ದ. ಜಗ್ ಅಂತ ಯುವಕನ ತಲೆಯಲ್ಲಿ ಬೆಳಕು ಬಿತ್ತು. ಕಾಡಿನಲ್ಲಿ ಎಲ್ಲೋ ಅಜ್ಞಾತವಾಗಿ ಬೆಳೆದ ಮರವನ್ನು ಹದವರಿತು ಬಡಿಕಿ ಕತ್ತರಿಸ್ತಂದಿದ್ದಾನೆ, ಹಲಿಗೆ ಮಾಡ್ತಾನೆ. ಮೂಲೆಯಲ್ಲಿ ಬಿದ್ದ ಕಬ್ಬಣದ ಹಲಗೆಯ ಚೂರುಗಳನ್ನು ಕಮ್ಮಾರ ಕಾಯಿಸಿ ಬಡಿದು ತೆಳ್ಳನ ತಂತೆಗಳನ್ನಾಗಿ ಮಾಡಿದ್ದಾನೆ. ಇನ್ಯಾರೋ ಮರದ ಕೆಳಗೆ ಕೆತ್ತಿ ತಂತಿಗೆ ಜೋಡಿಸಿದ್ದಾರೆ. ಮತ್ಯಾರೋ ಶ್ರುತಿ ಹಿಡಿದು ನಿರ್ಜೀವವಾದದ್ದಕ್ಕೆ ಜೀವ ತುಂಬಿದ್ದಾರೆ. ಆಹಾ, ಬದುಕು ಅಂದರೆ ಇದೆ ಅಲ್ವೇನು? ನೀರಸ ಎಂದುಕೊಂಡದ್ದನ್ನು ರಸಭರಿತಗೊಳಿಸಿ ತಾನೂ ಅನುಭವಿಸ್ತಾ ತನ್ನವರೆಲ್ಲರನ್ನೂ ಆನಂದಗೊಳಿಸುವುದೇ, ಖುಷಿಗೊಳಿಸುವುದೇ, ಸುಖ ಕೊಡುವುದೇ ಬದುಕಿನ ಅರ್ಥ. ಇದೇ ನಾನು ತಿಳಿಯಲು ಕಾತರಿಸಿದ ಸತ್ಯ ಅಂಥೇಳಿ ಸಂಭ್ರಮಿಸಿದ. ಆತ್ಮೀಯರೇ, ಬದುಕಿನ ಅಂಗಳದ ತುಂಬ ಪರಿಪರಿಯ ಹೂಗಳಿವೆ. ಹಾಗೇ ನೋಡಿ ಆನಂದಿಸಬಹುದು, ಇಲ್ಲ ಮಾಲೆ ಕಟ್ಟಿ ವಿಶ್ವ ಚೈತನ್ಯದ ಅಡಿಗೆ ಅರ್ಪಿಸಬಹುದು. ಅದು ಚಂದ, ಇದು ಚಂದ. ಮೊದಲು ಹೂವನ್ನು ಹೂವಿಗಾಗಿ ಗುರುತಿಸಲು ಕಲಿಬೇಕು. ಇದಕ್ಕೆ ಕಳೆದು ಹೋದ ಅನಾವಶ್ಯಕ ಲೆಕ್ಕಗಳನ್ನು ಕಳೆದು ಬಿಡಬೇಕು. ಮುಂದೆ ನಡೆಯಲು ಬೇಕಾದದ್ದು ಒಂದು ಕಡೆ ಇರಲಿ, ಇದೇ ಹಾದಿಯ ಬೆಳಕು. ಮರ ಸಿಗಿದವ, ತಂತಿ ಮಾಡಿದವ, ಇವೆರಡನ್ನು ಜೋಡಿಸಿದವ, ನಂತರ ನುಡಿಸಿದವ ಇರಲಿ, ಆದರೆ ನಾದ ಹೊಮ್ಮಿಸುವುದು ನಮ್ಮಿಂದ, ನಮ್ಮ ಅಂತರಾಳದಿಂದ ಬಂದಾಗ ಬದುಕಿಗೊಂದು ಅರ್ಥ ಬರುತ್ತದೆ. ತಿಮ್ಮಗುರು ಹೇಳ್ತಾರೆ, ಕಲೆಗಳಲ್ಲಿ ಪರಮ ಕಲೆ ಜೀವನದ ಲಲಿತ ಕಲೆ. ಈ ಲಲಿತ ಕಲೆಯನ್ನು ಕಲಿಯೋಣ. ನಿಮಗೆಲ್ರಿಗೂ ದೇವರು ಒಳ್ಳೇದು ಮಾಡಲಿ. ಜೈ ಹಿಂದ್.